ಎಲ್ಲಿ ವಿಷ್ಣು ಮಂತ್ರ ಎಲ್ಲಿ ಹೇಳಿದ್ರು? ಮೊದಲೇ ಅಧ್ಯಾಯದಲ್ಲೇ ಹೇಳಿದರು, ಅಷ್ಟಮಹಾಮಂತ್ರದಲ್ಲಿ ಒಂದದು. ಆದ್ದರಿಂದ ಷಡಕ್ಷರ ಮಂತ್ರ ವಿಷ್ಣುವೇ ನಮಃ, ಓಂ ವಿಷ್ಣುವೇ ನಮಃ ಅಂತ ಹೇಳ್ಬೇಕಾದ್ರೆ ಷಡಕ್ಷರ ಅಂತ ಹೇಳಿದರು. ಇಲ್ಲಿ ಹೇಳ್ತಾ ಏನು ಮಾಡಿ, ವಿಷ್ಣು ಗಾಯತ್ರಿಯಿಂದ ಮಾಡಿ ಅಂತ ಇಲ್ಲಿ ಹೇಳಿದರು. ವಿಷ್ಣು ಗಾಯತ್ರಿ ಅಂದರೆ ಯಾವುದು? ಅದಕ್ಕೆ ಹೇಳ್ತಿದ್ದ ವಿಷ್ಣು ಗಾಯತ್ರಿ ಅಂದರೆ ಇದು. ನಾವಾ ವ್ಯಾಧಿ ಅಭಿಧಾನಾನೆ ವಿದ್ಮಹೆ ಧೀಮಹೇ ತಥಾ ಧೀಮಹಿ ತಥಾ ಪ್ರಚೋದಯಾತ್ ತೃತೀಯಾಧ ತನ್ನೋ ಗಾಯತ್ರಿ ನಾಮಿಕಾ. ಇದಕ್ಕೆ ವಿಷ್ಣು ಗಾಯತ್ರಿ ಅಂತ ಕರೀತಾರೆ. ಒಗಟಾಗಿ ಹೇಳಿದರು ಏನದು ಎಲ್ಲ ಹೇಳ್ತಾರೆ. ಕಾಸೌ ವಿಷ್ಣು ಗಾಯತ್ರಿ ಯಾ ಸರ್ವ ಹೋಮಾಂಗತಾ ಧತ್ತೇ ಹೋಂಗತಾಂ ಧತ್ತೇ ಇತ್ಯಾಕಾಂಕ್ಷಾಯಾಂ ಚತುರ್ಥೇ ಸಂಗತಮಪಿ ವಿಷ್ಣು ಗಾಯತ್ರಿ ಮಂತ್ರೋ ನಾವೇ. ಇಲ್ಲಿ ಪ್ರಶ್ನೆ ಹಾಕ್ಕೊಂಡ್ರು, ಮಂತ್ರೋದ್ಧಾರ ಎಲ್ಲ ಮಾಡೋದೆಲ್ಲ ಕೊನೆಯ ಅಧ್ಯಾಯಕ್ಕೆ ಮಂತ್ರೋಧ್ಯಾಯ ಅಂತಲೇ ಹೆಸರು. ಕೊನೆಯದು ಯಾವುದು? ನಾಲ್ಕನೇದು. ಇದು ಮೂರನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ನಾಲ್ಕನೇ ಅಧ್ಯಾಯ ಪೂರ್ತಿ ಏನು ಹೇಳ್ತಾರಲ್ಲಿ, ಮಂತ್ರಾಧ್ಯಾಯ ಅಂತಲೇ ಹೆಸರಿರೋದ್ರೆ ಮಂತ್ರಗಳ ಬಗ್ಗೆ ಹೇಳ್ತಾರೆ. ಇದು ಮಂತ್ರವಾದ್ರದ್ದು ಎಲ್ಲಿ ಹೇಳಬೇಕಾಗಿತ್ತು ಇದನ್ನು? ಅಲ್ಲಿ ಹೇಳಿ. ಇಲ್ಲ ಅದಕ್ಕೆ ಹೇಳ್ತಾರೆ ಅಂದರೆ ಪ್ರಸಕ್ತಿ ಬಂತು ಆದ್ದರಿಂದ. ಇದೊಂದು ವಿಷ್ಣು ಗಾಯತ್ರಿಯಿಂದ ಹೋಮ ಮಾಡಬೇಕು ಅಂತ ಹೇಳಿದ್ರಿಂದ, ರಿಲೆವೆನ್ಸ್ ಬಂದಿದ್ದರಿಂದ ಹೇಳಿಬಿಡ್ತಾರೆ. ಬೇಗ ಎಂಟು ಮಹಾಮಂತ್ರ ಮಾತ್ರ ಮೊದಲನೇ ಹೇಳಿದರು. ಮಂತ್ರಾಧ್ಯಾಯ ಅಂತ ಹೆಸರಿಲ್ಲದೆ ಹೋದ್ರೆ ಮೊದಲು ಅದನ್ನು ಹೇಗೆ ಹೇಳಿದರು? ಅಲ್ಲಿ ಪ್ರಸಂಗ ಮಂತ್ರಕ್ಕೆ ಎಂಟ್ರಿ ಸಿಗಬೇಕು ಅಂತ ಅಲ್ಲಿ ಹೇಳಿದರು. ಇಲ್ಲಿ ಪ್ರಸಂಗ ಬಂತು ಅಂತ ಇಲ್ಲಿ ಹೇಳಿದರು. ನಾಶ್ಚ ವಾಶ್ಚ ವಿಶ್ಚ ನಾವಾವಯ. ಅಲ್ಲೇನಿದೆ? ನಾವಾವ್ಯಾಧಿ, ನಾ ವಾ ವಿ ಆದಿ ನಾವಾವ್ಯಾಧಿ. ಮಂತ್ರ ಹೇಳೋದು ಯಾವಾಗಲೂ ಹೀಗೇನೆ, ಒಗಟಾಗಿ ಹೇಳಬೇಕು, ಡೈರೆಕ್ಟಾಗಿ ಹೇಳಬಾರ್ದು ಮಂತ್ರಗಳನ್ನು. ಯಾಕೆ ಪ್ರೆಷಸ್ ಅದು, ಕೋಡ್ ಪಾಸ್ವರ್ಡನ್ನು ಎಲ್ಲರಿಗೂ ಕೊಟ್ಕೊಂಡ್ಬಿಟ್ರೆ ಹೇಗಿರುತ್ತೆ? ಪಾಸ್ವರ್ಡ್ ಯಾವುದು ತುಂಬ ಇಂಪಾರ್ಟೆಂಟ್, ಏನು ಮಾಡ್ತಾರೆ ಅದನ್ನು ಹುಡುದವ್ರಿಗೆ ತಿಳಿಬಾರ್ದು, ಸಂಬಂಧಪಟ್ಟವ್ರಿಗೆ ಮಾತ್ರ ತಿಳಿಬೇಕು. ಅದಕ್ಕಾಗಿ ನಾ ವಾ ವಿ ಏನು ಹಾಗಂದರೆ, ಸ್ವಂರೂಪಂ ನಾವಾವ್ಯಹ ನಾವಾವ್ಯಹ. ನಾ ಸೇರಿ ಏನಾಯ್ತಾಗ, ಮೂರು ಸೇರಿದ್ದ ಒಂದು ಏಕವಚನ, ಎರಡು ದ್ವಿವಚನ, ಮೂರು ಬಹುವಚನ. ಸ್ವಂರೂಪಂ ಶಬ್ದಸ್ಯ ಇತಿ ನ್ಯಾಯೇನ ಏತೆ ತಚ್ಛಬ್ದ ಪರಾಹ ನಾವಾವಯಃ ಆದಯಃ ಯೇಷಾಂ ತಾನಿ ನಾವಾವ್ಯಾಧೀನಿ ತಾನಿ ಚ ತಾನಿ ಅಭಿಧಾನಾನಿ ಚ ನಾರಾಯಣ ವಾಸುದೇವ ವಿಷ್ಣು ಇತಿ ಪದಾನಿ ನಾವಾವ್ಯಾಧ್ಯಭಿಧಾನಾನಿ. ನಾ ಅಂದರೆ ನಾರಾಯಣ, ವಾ ಅಂದರೆ ವಾಸುದೇವ, ವಿ ಅಂದರೆ ವಿಷ್ಣು ಅಂತ ಅರ್ಥ. ಅದನ್ನು ಕೋಡ್ ಹೊಡೆಸ್ತೇಪು ನಾ ವಾ ವಿ ಅಂತ ಹೇಳಿದರು. ತೇಷಾಂ ಉಚ್ಚಾರಣ ಮನು, ಉಚ್ಚಾರಣೆ ಆದಮೇಲೆ ಅಂದರೆ ನಾರಾಯಣ ಆಮೇಲೆ ವಾಸುದೇವ ವಿಷ್ಣು ಅಂತ ಉಚ್ಚಾರಣೆ ಆಯಿತು. ಮುಂದೇನು ಮಾಡಬೇಕು? ಅನಂತರಂ ವಿದ್ಮಹೇ ನಾರಾಯಣಾಯ ವಿದ್ಮಹೇ ಹಾಗೆ ಓದಬೇಕು. ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಬಂದಿದ್ದರಿಂದ ವಿದ್ಮಹೇ ಧೀಮಹಿ ಎಲ್ಲ ಏನವು? ಗಾಯತ್ರಿ ಮಂತ್ರದಲ್ಲಿ ಬಂದಿರೋದು. ಪ್ರಚೋದಯಾತ್ ಅದಕ್ಕೆ ವಿಷ್ಣು ಗಾಯತ್ರಿ ಅಂತ ಹೇಳಿ ಪ್ರಚೋದಯಾತ್ ಎಲ್ಲ ಗಾಯತ್ರಿ ಮಂತ್ರ ಕನೆಕ್ಟ್ ಆಗಿರೋದ್ರಿಂದ ಆ ಫಾರಂ ಏನೇನು ತರ್ತೇವೆ ಅದಕ್ಕೇನಂತಾರೆ, ಆ ಮಂತ್ರದ ಗಾಯತ್ರಿ ಅಂತ ಹೇಳಿ. ವೇದವ್ಯಾಸ ಗಾಯತ್ರಿ ಮಂತ್ರ, ವಿಷ್ಣು ಗಾಯತ್ರಿ ಮಂತ್ರ, ಶಂಖ ಗಾಯತ್ರಿ ಮಂತ್ರ. ಶಂಖ ಗಾಯತ್ರಿ ಬಂತಲ್ಲ, ಮಹಾತರಾಯ ಧೀಮಹಿ ಅಂತ ಪಾಂಚಜನ್ಯಾಯ ವಿದ್ಮಹೇ ಮಹಾತರಾಯ ಧೀಮಹೇ ತನ್ನ ಶಂಖ ಪ್ರಚೋದಯಾತ್. ಹೀಗೆಲ್ಲದಕ್ಕೂ ಕೂಡ ಏನು ಮಾಡ್ಕೋಬೇಕೀಗ, ಆ ಗಾಯತ್ರಿನ ಫಾರಂ ತಂದ್ಕೋಬೇಕು. ತಂದ್ಕೊಂಡು ಫಾರ್ಮುಲಾ ಇದೆ, ಆಚಾರ್ಯ ಕೊಟ್ಟಿದ್ದೇನೀಗ ಫಾರ್ಮುಲಾ ಕೊಟ್ಟಿದ್ದಾರೆ. ಈ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ರೆ ಯಾವುದೇ ಮಂತ್ರಕ್ಕೆ ಏನು ತಂದ್ಕೊಳ್ಬೋದು ನಾವು? ಗಾಯತ್ರಿ ಫಾರ್ಮ್ ತಂದ್ಕೊಳ್ಬೋದು. ಬಟ್ ಅದು ಗಾಯತ್ರಿ ಫಾರ್ಮ್ ತಂದ್ಕೊಳ್ಬೇಕಾದ ಮಂತ್ರ ಆಗಿರಬೇಕು. ಯಾರ್ಯಾರಿಗೂ ಏನು ಶೇಷಶಾಹಿ ಗಣೇಶ ಮಾಡ್ದ ಮಾಡಬಾರ್ದು. ಯಾಕೆ? ಶೇಷಶಾಹಿ ಆಗ್ಲಿಕ್ಕೆ ಯಾರಿಗೆ ಸಾಧ್ಯ ಇರೋದು? ನಾರಾಯಣನೇ ಮಾತ್ರ. ಕಂಡ್ಕೊಂಡವ್ರಿಗೆ ಹಾಕಿಬಿಟ್ರೆ ಹತ್ತಾರ ಮಾಡಿಬಿಟ್ಟು ಇವ್ರು ಕಂಡ್ಕೊಂಡವ್ರಿಗೆ ಹೇಳ್ತಾರೆ. ಇವತ್ತೆಲ್ಲ ಹೋಮ ವೈದಿಕರನ್ನು ಬೈತಾರೆ, ಆ ಹೋಮ ಅಂತ ಮಾಡ್ಕೊಂಡ್ಬಿಟ್ಟು ವೇದ ಮಂತ್ರದೆಲ್ಲ ಅವ್ರಿಗೆ ಉಪಯೋಗಿಸ್ಬಿಡ್ತಾರೆ. ಗೊತ್ತಾಯ್ತಾ? ವೇದ ಮಂತ್ರದ ಫಾರ್ಮೆಟಲ್ಲೇ ಅವ್ರಿಗೆ ಹೋಮ ಹಾಕಿ ಮಾಡಾಕ್ಬಿಡ್ತಾರೆ. ಮಾತಿ ವೇದ ಒಪ್ಪಲ್ಲ ಜೊತೆಗವರು, ವೇದ ಒಪ್ಪಲ್ಲ ಒಪ್ಪಿರು ಉಪಯೋಗಿಸ್ಲೇಬಾರ್ದು. ಬಟ್ ನಾವೇನು ಕಡಿಮೆ ಅಂತ ಹೇಳಿಬಿಟ್ಟು ಹೋಮ ಹವನ ಎಲ್ಲ ಕಾಪಿ ಹೊಡಿತಾರೆ. ಆ ರೀತಿ ಮಾಡಿಕೊಂಡ್ರೆ ತಪ್ಪಾಗತ್ತೆ. ತೇಷಾಂ ಉಚ್ಚಾರಣವನು ಉಚ್ಚಾರಾನಂತರಂ ವಿದ್ಮಹೇ ಇತಿ ಪದಂ ರಹಸ್ಯತ್ವಾತ್ ವ್ಯತ್ಯಯ ಏನೋಕ್ತಿ ವಿದ್ಮಹೇ ಧೀಮಹಿ ತಥಾ ವಿದ್ಮಹೇ ಪ್ರಚೋದಯಾದಿತಿ ಪದಂಚ ಯಥಾಕ್ರಮಂ. ಮೊದಲು ವಿದ್ಮಹೆ, ಆಮೇಲೆ ಧೀಮಹಿ, ಆಮೇಲೆ ಪ್ರಚೋದಯ, ಮೂರನ್ನು ಕೂಡ ಪ್ರಚೋದಯಾತ್ ಅಂತ ಸೇರಿಸಿ ಹೇಳಬೇಕು. ತೃತೀಯ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ಪ್ರಚೋದಯತಿ ಪದಂಚ ಯಥಾಕ್ರಮಂ ನಾರಾಯಣ ಶಬ್ದಾನಂತರಂ ವಿದ್ಮಹೇ ಇತಿ ಪದಂ ವಾಸುದೇವ ಶಬ್ದಾನಂತರಂ ಧೀಮಹಿ ಇತಿ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ. ಮುನ್ನೆದು ವಿಷ್ಣು ಶಬ್ದೋತ್ತರಂ ಪ್ರಚೋದಯಾದಿತಿ ಕಟ್ಟು ನಾರಾಯಣ ಶಬ್ದಾನಂತರಂ ವಿದ್ಮಹೇ ಇತಿ ಪದಂ, ವಾಸುದೇವ ಶಬ್ದಾನಂತರಂ ಧೀಮಹಿ ಇತಿ ಪದಂ, ವಿಷ್ಣು ಶಬ್ದೋತ್ತರಂ ಪ್ರಚೋದಯಾತಿತಿ ಪದಂ, ಏವಂ ಪದತ್ರಯಂ ಪ್ರಯೋಜ್ಯಮಿತ್ಯರ್ಥಃ. ತೃತೀಯ ಪಾದೇ ವಿಶೇಷಂಚಾಹ ತೃತೀಯಾಧಃ ಇತಿ. ವಿಷ್ಣು ಶಬ್ದೋತ್ತರಂ ಪ್ರಯುಕ್ತಸ್ಯ ಪ್ರಚೋದಯ ತೃತೀಯಸ್ಯ ಪದಸ್ಯ ಅಧಸ್ತಾತ್ ತನ್ನಃ ಇತಿ ಪದಂ ಪ್ರಯೋಕ್ತವ್ಯಂ. ಅಲ್ಲಿ ಒಂದು ಪದ ಇದೆ, ಇಷ್ಟ ಆಯ್ತು. ಈಗ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೇ ವಿಷ್ಣು ಪ್ರಚೋದಯಾತ್, ಈಗ ತನ್ನೋ ಬರಲೇ ಇಲ್ಲ, ಅದಕ್ಕೆ ಮಧ್ಯವನ್ನು ನಿರ್ಸರಿಸ್ಕೋಬೇಕು. ತನ್ನೋ ಗಾಯತ್ರಿ ನಾಮಿಕಾ ತತ್ಸವಿತುರು ವರೇಣ್ಯಂ ಇರೋದ್ರಿಂದ ಇದು ವಿಷ್ಣು ಗಾಯತ್ರಿ, ನಾರಾಯಣ ಗಾಯತ್ರಿ ಅಲ್ಲ, ಇದು ವಿಷ್ಣು ಗಾಯತ್ರಿ. ತನ್ನು ವಿಷ್ಣು ಕೊನೆಗೆ ಏನು ಪ್ರಚೋದಯಾತ್ ಕನೆಕ್ಟ್ ಮಾಡ್ತೇವೆ ಅದದು ತನ್ನ ಶಂಖ ಪ್ರಚೋದಯಾತ್ ಹೇಳಿದ್ರಿಂದ ಶಂಖ ಗಾಯತ್ರಿ. ಮೊದಲು ಬರೋ ಹೆಸರು ಬರೋದ್ರಲ್ಲಿ ಯಾರ ಹೆಸರು ಬರುತ್ತೆ? ಕೊನೆಯ ಬರೋದ ಹೆಸರು ಬರುತ್ತೆ. ಆದ್ದರಿಂದ ನಾರಾಯಣ ಗಾಯತ್ರಿ ವಿಷ್ಣು ಗಾಯತ್ರಿ ಅಂತಲೇ ಕರೀತಾರೆ. ಪ್ರಚೋದಯಾತ್ ಇತಿ ತೃತೀಯಸ್ಯ ಪದಸ್ಯ ಅಧಸ್ತಾತ್ ತನ್ನ ಇತಿ ಪದಂ ಪ್ರಯೋಕ್ತವ್ಯಂ. ತಥಾ ಶಬ್ದಾತ್ ನಾರಾಯಣ ಶಬ್ದೋತ್ತರಂ ಚತುರ್ಥಿ ವಿಷ್ಣು ಶಬ್ದೋತ್ತರಂ ಪ್ರಥಮ ಇತಿ ಚ ಲಕ್ಷ್ಯತೆ. ವಿದ್ಮಹೇ ವಾಸುದೇವಾಯ ಧೀಮಹೇ ನಾರಾಯಣಾಯ ಚತುರ್ಥಿ ವಾಸುದೇವಾಯ ವಾಸುದೇವಾಯ ಏನು ಏನು ಬರೆದಾರೆ
ನಾರಾಯಣ ಗಾಯತ್ರಿ ಎಂದು ಕರೆಯುತ್ತಾರೆ.
ತಪ್ಪು ಬರಿಬೇಕಾದ ಕಾರಣ ಇಲ್ಲ, ಆದರೂ ಹೇಳಿದ್ರೆ ನೀವು ಸರಿ 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 ಕರೆಯೋದಿಲ್ಲ. ತವದೃತಾ ಸರೋ ನಾರಾಯಣ ಪ್ರಚೋದಯ ಅಂತಾದ್ರೆ ಬರೋದು ಸಿಂಪಲ್ ಅದು, ಹೇಗೆ ಹಿಡ್ಕೋಬೇಕು ಅನ್ನೋದು ಫಾರ್ಮ್ಯಾಟ್ ಇದೆ ಅದಕ್ಕೆ. ಇದು ಯಾವ್ದು ಅದಕ್ಕೆ ಮೂರು ವಾಸುದೇವ ಗಾಯತ್ರಿ ಅನ್ರಿ ಹೇಗಿದ್ರೆ, ನಾರಾಯಣ ವಾಸುದೇವ ಆದ್ರೂ ಹೇಳ್ರಿ ಹೇಗಿದ್ರೆ. ನಿಯಮ ಇದೆ ಅದು, ಸುಮ್ಮ ಸುಮ್ಮನೆ ಹೇಳಬಾರ್ದು. ನಾರಾಯಣ ವಿಷ್ಣು ಒಂದೇ ಅಲ್ವಾ ಅಂತ ಆ ಥರ ವಾಕ್ಯ ಅರ್ಥ ಮಾಡಬಾರ್ದು. ಗೊತ್ತಾಯ್ತಾ? ಕಂಸನ ಕೊದ್ದಿದ್ದು ರಾಮ, ಯಾಕೆಂದ್ರೆ ನಾರಾಯಣ ರಾಮ ರೂಪ ರೂಪ ಭೇದ ಇಲ್ಲ ಅಲ್ಲ ಅಂತ ಕೇಳೇನಾಗತ್ತಾಗ, ಅವ್ರ ವಿಶೇಷ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತಾಗುತ್ತೆ. ಏವ ಉದ್ಧೃತ ವರ್ಣ ಸಂತತಿ ಹೀ ಅಥ ಯಥಾ ಶಬ್ದ ನಾರಾಯಣ ಶಬ್ದೋತ್ತರಂ ಚತುರ್ಥಿ. ಇಲ್ಲಿ ನಾರಾಯಣಾಯ ವಾಸುದೇವಾಯ ಅಂತ ಚತುರ್ಥಿ ಬಂತು, ತನ್ನೋ ವಿಷ್ಣು ಅಂತ ಪ್ರಥಮ ಬಂತು. ಇದೆಲ್ಲ ವ್ಯತ್ಯಾಸವನ್ನು ತಿಳ್ಕೊಂಡಿರಬೇಕು. ಏವ ಉದ್ಧೃತ ವರ್ಣ ಸಂತತಿ ಹೀ ಗಾಯತ್ರಿ ನಾಮಿಕಾ ವಿಷ್ಣು ಶೇಷ. ನೋಡಿ, ಇನ್ನೊಂದು ಆಪ್ಷನ್ ಕೊಡಲಿಲ್ಲ ಅವರು, ವಿಷ್ಣು ಗಾಯತ್ರಿ ಅಂತಲೇ ಕರಿಬೇಕು ಅಂತ ಹೇಳಿದರು. ಅತ್ರ ಯದ್ಯಪಿ ಮತ್ಸ್ಯಾದಿ ದಶಮೂರ್ತೀನ ಪ್ರತಿಷ್ಠಾ ಪ್ರಕಾರ ತತ್ರ ಮಂತ್ರವಿಶೇಷ ಉಪಸ್ಥಾನ ವಿಶೇಷಾಶ್ಚ ಪಂಚರಾತ್ರೇ. ಸಂಬಂಧಪಟ್ಟಂಥ ಅನೇಕ ವಿಶೇಷಗಳನ್ನು ಪಂಚರಾತ್ರ ಹೇಳಿದ್ದಾರೆ. ಮೀನಾದಿ ದಶಮೂರ್ತೀನ ಮಧುನಾ ಸ್ಥಾಪನಂ ಪ್ರತಿ ವಿಶೇಷ ಕಥ್ಯತೆ ಬ್ರಹ್ಮನ್ ಉಪಸ್ಥಾನಾದಿ ಲಕ್ಷಣ. ಮೀನಾದಿ ದ್ವಾದಶ ಮೀನಾದಿ ದಶ ಅಂತ ಹೇಳಿದರೆ ಮತ್ಸ್ಯಾದಿ ದಶ ರೂಪಗಳು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಗೊತ್ತಾಯ್ತಾ, ಇದೆಲ್ಲ ನೀವು ಅಳವಡಿಸ್ಕೋಬೇಕು ಅಂತ ಅರ್ಥ. ಪೂರ್ವಸ್ಥಾಪಿತ ವಿಳಂಬಸ್ಯ ನ ಪುನಃ ಸ್ಥಾಪನ. ಅತ್ರ ಯದ್ಯಪಿ ಮತ್ಸ್ಯಾದಿ ದಶಮೂರ್ತೀನಾಂ ಪ್ರತಿಷ್ಠಾ ಪ್ರಕಾರ ಮತ್ಸ್ಯಸಾಕು ಮಾತ್ಸ್ಯಾದಿ ಆಗಿದೆ. ತತ್ರ ಮಂತ್ರವಿಶೇಷ ಉಪಸ್ಥಾನ ವಿಶೇಷಾಶ್ಚ ಪಂಚರಾತ್ರೆ. ಜನರಲ್ಲಾಗಿ ಒಂದು ಮೂರ್ತಿ ಹೇಳಿದರೂ ಕೂಡ ಮತ್ಸ್ಯಾದಿ ಮೂರ್ತಿಗಳ ಪ್ರತಿಷ್ಠಾಪನೆ ಬಂದಾಗ ವಿಶೇಷಾಂಶ ಇದೆ, ಅದೆಲ್ಲ ಪಂಚರಾತ್ರ ಹೇಳಿದ್ದಾರೆ ಅಂತ ಹೇಳಿ ಅದೆಲ್ಲ ಕೋಟ್ ಮಾಡಿದರು. ಸಾಮ್ನಾಚ ವಾರುಣೇನೈವ ಸೂಕ್ತೇನ ಪುರುಷಾತ್ಮನ ಸ್ಥಾಪಯೇ ದೇವದೇವೇಶಂ ವೇದರಕ್ಷಾಭಿಧಾಯಿನಂ ಪ್ರಳಯಾರ್ಣವ ದುರ್ವಾರವಾರಿ ಪೂರವಿಹಾರಿಣಿ ವಾರುಣೇನೈವ ಸೂಕ್ತೇನ ತಥಾ ಅಷ್ಟಾಕ್ಷರ ವಿದ್ಯೆಯ. ಈ ಮತ್ಸ್ಯರೂಪ ಮಾಡಬೇಕಾದ್ರೆ ಪ್ರಳಯಾರ್ಣವ ದುರ್ವಾರವಾರಿ ಪೂರ ವಿಹಾರಿಣಿ ಪ್ರಚರಿತ ಲಯಜಲ ವಿಹರಣ ಶಾಶ್ವತ ಸುಖಭಯ ವೀರಹೇ ಭವಭವ ಶರಣ ಆಚಾರ. ಮತ್ತು ಇದು ಹತ್ರದಲ್ಲಿ ಉಪಯೋಗಿಸಿದ್ದಾರೆ, ಗೊತ್ತಾಯ್ತಾ? ಹಾಗಿರುತ್ತೆ. ವಾರುಡೇರೈವ ವಾರುಣ ವರ್ಣ ಸೂಕ್ತ ಆಗಬೇಕು ಅದಕ್ಕೆ. ತಥಾ ಅಷ್ಟಾಕ್ಷರ ವಿದ್ಯೆಯ ಆಮೇಲೆ ಅಷ್ಟಾಕ್ಷರ ಮಂತ್ರ ಸ್ಥಾಪಯಿತ್ವ ಮಹಾಕುಂಭಂ. ಮತ್ಸ್ಯಾದಿ ರೂಪಗಳು ಪ್ರತ್ಯೇಕ ಪ್ರತಿಷ್ಠಾಪನೆ ಮಾಡೋದು ಕಡಿಮೆ ಇದೆ. ಅಲ್ಲಿ ಶ್ರೀಕುರುವ ಅಂತಿದೆಯಲ್ಲ, ಅಲ್ಲೇನಿದೆ? ಕೂರ್ವ ದೇವಸ್ಥಾನನೇ ಇದೆ, ದೊಡ್ಡ ಕೂರು ರೂಪ. ಇಷ್ಟತ್ತ ಕೂರ ಇಟ್ಟಿದ್ದಾರೆ, ನೋಡಿದವ್ರಿಗೆ ಗೊತ್ತಿರುತ್ತೆ. ಶ್ರೀಕುರುವ ಯಾರು ನೋಡಿದ್ದೀರಾ? ಶ್ರೀಕುರುವ ನೋಡಿದ್ವಲ್ಲ, ಶ್ರೀಕುರುವ ಅಂದರೆ ಕೂರು ರೂಪ ಇಡೀ ಇದರೊಳಗೆ ಕೂರ್ವ ದೇವಸ್ಥಾನ ಒಂದೇ ಕಡೆಗೆ. ಅದು ಊರ ಹೆಸರೇ ಶ್ರೀಕುರುವ ಅಂತ ಆಯ್ತು, ಅದು ಊರ ಹೆಸರೇ ಶ್ರೀಕುರುವ ಅಂತ ಕರೆದಿಲ್ಲ. ಅದು ಇದರ ಒರಿಸ್ಸಾ, ಅದು ಶ್ರೀಕಾಕುಳಂ ಹತ್ರ ಅದು ಆಂಧ್ರದ ವಿಜಯನಗರವೆಲ್ಲ ಬರುತ್ತೆ. ವಿಶಾಖಪಟ್ಟಣದಿಂದ ಮುಂದೆ ಹೋಗಬೇಕು, ಅಲ್ಲಿಂದ ಸುಮಾರು 120 ಕಿಲೋಮೀಟ್ರ್. ಅಲ್ಲಿ ಹೋದರೆ ಕೂರ್ವ ದೇವಸ್ಥಾನ ಇದೆ, ದರಾರಿ ತಿರುತ್ತು ತುಂಬ ದಿವಸ ಇದ್ದ ಜಾಗ ಅದು. ಅಲ್ಲಿ ಕೂರ್ವ ದೇವಸ್ಥಾನದಲ್ಲಿ ಅವರು ಯೋಗ ದರ್ಶನದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೀತಾ ಲಕ್ಷ್ಮಣ ರಾಮದೇವರ ದೊಡ್ಡ ಮೂರ್ತಿಗಳು, ಇಷ್ಟಿಷ್ಟತ್ರ ಮೂರ್ತಿಗಳಿವೆ. ಅದೆಲ್ಲ ಅವ್ರ ಕಾಲಕ್ಕಾಗಿತ್ತು. ದೊಡ್ಡ ದೇವಸ್ಥಾನ ದಶಾವತಾರ ಎಲ್ಲ ಇದೆ, ಅಲ್ಲೊಬ್ಬ ದೊಡ್ಡ ಸರೋವರ ಇದೆ, ಅಲ್ಲೊಂದು ವೈಷ್ಣವಾಯಿತಿಗಳು ವೃದ್ಧಾವರ ಬೇರೆ ಇದೆ, ಯಾರ್ದೋದು ಗೊತ್ತಿಲ್ಲ. ಅದು ಸರೋವರ ತೀರದೊಳಗೇನೆ ಒಂದು ವೈಷ್ಣವ ದಿತ್ಯ ಪೂಜರು ಯಾರತ್ತ ಗೊತ್ತೇ ಇಲ್ಲ, ಅವ್ರ ಪಟ್ಟಾಧೀಶರು ಪಿಟಿ ಸನ್ಯಾಸಿಗಳು ಏನೂ ಗೊತ್ತಾಗೋದಿಲ್ಲ. ತುಂಬ ಲಾಂಗ್ ಅಲ್ಲ, ಹೋಗಿಲ್ಲ ಯಾರತ್ತು ಆ ಕಡೆಗೆ, ತುಂಬ ಜನ ಬಿಟ್ಟೋಗ್ಬಿಟ್ಟಿದೆ, ಯಾರ್ದು ಹೆಸರೇ ಬಿಟ್ಟೋಗ್ಬಿಟ್ಟು. ಬಟ್ ಅಗ್ಗಾರಷ್ಟಿದೆ ಹೆಚ್ಚಿ ವೈತಿಗಳು ಅದೆಲ್ಲ ಹೇಳ್ತಾರೆ. ಏನು ಎಲ್ಲಿ ಯಾರು ಹೇಳಿದ್ರು? ಅರ್ಚಕರು ಹೇಳ್ತಾರಷ್ಟು. ಮೂರು ಜನ ಹೇಗೆ ಬಂದು ಬಂದು ಬಂದಕ್ಕೆ ಸಾಧ್ಯ ಇದೆ ಎಲ್ಲಾದರೂ ಕೂಡ? ಮೂರು ಆಚಾರ್ಯ ಯಾರ್ಯಾರು? ಗೋವಿಂದ. ಅದು ಮೂರು ಜನ ಜೊತೆಗೆ ಇರಲೇ ಇಲ್ಲಲ್ಲ ಫಸ್ಟ್ ಆಫ್ ಆಲ್. ಒಬ್ಬೊಬ್ಬರಿಗೆ ಸಾವಿರ ವರ್ಷ ಗ್ಯಾಪ್ ಇದೆ, ಹೆಚ್ಚು ಕಡೆ ಸಾವಿರ ವರ್ಷ ಗ್ಯಾಪ್ ಇದೆ. ಹೇಗೆ ಮೂರು ಆಚಾರ ಪ್ರತಿಷ್ಠಾಪನೆ ಮಾಡ್ತಾರೆ? ಅವ್ರ ಕಾಲ ಏನವ್ರದ್ದು? ಅವ್ರದ್ದು 9th century ಅವರು, 12th century ಅವರು, 14th century ಇವರು. ಹೇಗಾಗತ್ತೆ? ಇಂಪಾಸಿಬಲ್. ಗೊತ್ತಾಯ್ತಾ? ಸೆಂಚುರಿ ವ್ಯತ್ಯಾಸ ಇರಬೇಕಾದ್ರೆ ಊರಲ್ಲಿ ಒಟ್ಟಿಗೆ ಸೇರಿ ಇಲ್ಲೊಂದು ಬ್ರಹ್ಮಂಡಪುರ ಅಂತಿದೆ, ಅಲ್ಲಿ ಶ್ರೀಪಾದರಾಜರು ಬ್ರಹ್ಮಂಡ ತೀರ್ಥರು ಬಚ್ಚ. ಅದು ಸರಿ, ಅದು ಯಾಕೆ ಗುರುಶ್ರೀ ಜೊತೆಗಿದ್ರು ಇದೆ. ಎಲ್ಲೆಲ್ಲ ಹೇಳಿಬಿಟ್ರೆ, ಒಂದು ಭೋಜ ಪ್ರಬಂಧ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಕಾವ್ಯ ಇದೆ, ಭೋಜ ಪ್ರಬಂಧ ಅಂತೇಳಿ, ಸುಬ್ರೆ ಅದು ಫಿಕ್ಷನ್. ಅದು ಅದರಲ್ಲಿ ಎಲ್ಲ ಕವಿಗಳು ಒಟ್ಟಿಗೆ ಕೂತ್ಬಿಟ್ಟಿರ್ತಾರೆ, ಕಾಳಿದಾಸ ಭಾರವಿ ಎಲ್ಲರೂ ಒಟ್ಟಿಗೆ ಆಗೋದು. ಎಲ್ಲ ಕವಿಗಳು ಒಂದೇ ಒಂದಲ್ಲೇ ಇರಬೇಕು. ಒಬ್ಬೊಬ್ಬರಿಗೆ ಸಾವಿರ ವರ್ಷ ಗ್ಯಾಪ್ ಇದೆ, 100 ವರ್ಷ ಕೂಡ ಅಲ್ಲ. ಆ ಸುಬ್ರೆ ಅದು ಎಂಟರ್ಟೈನ್, ಇದೆಲ್ಲ ಸುಳ್ಳು ಕಥೆಗಳು. ಅವ್ರು ಕೇಳಿದಾಗ ತಕ್ಷಣ ಭೋಜನ ಒಟ್ಟಿ ಅವರಿಗೆ ಗೊತ್ತೇ, ಸುಬ್ರೆ ಹೇಳ್ತಾರೆ ಅವ್ರು ಯಾತಕ್ಕೆ ಕೇಳ್ತಾರೆ ಅಂದರೆ ಎಲ್ಲರೂ ಬರಲಿ ಒಟ್ಟಿಗೆ ಇಲ್ಲಿ ಅಂತೇಳಿ, ಮೂರು ಜನಕ್ಕೂ ಇಲ್ಲಿ ಬಂದರೆ ಕಲೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಅದಲ್ಲ, ಶುದ್ಧ ವೈಷ್ಣವರದೇ. ಆಮೇಲೆ ಏನಾಯ್ತದು? ಬರೆದ ಆಚಾರ್ಯ ಶಿಷ್ಯ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ಶಿಷ್ಯ ವ್ಯಾಸ ನರಹರ ತೀರ್ಥ ಅಂತಲೇ ಬರೆದಿರೋದಾಗ ಬಹುಶಃ ಏನಾಗಿರಬೇಕು, ನಮ್ಮವ್ರು ಜಾಸ್ತಿ ಹೋಗದೆ ಹೋದಾಗ ಅವ್ರು ಪೂಜಾರವ್ರು ಸೇರಿಕೊಂಡ್ರು. ಎಷ್ಟೋ ಕಡೆ ನಮ್ಮಲ್ಲಿ ಇತ್ತೀಚೆಗೆ ಬಹಾದ್ದೂರ್ ಪೂಜೆ ಮಾಡ್ತಿದ್ದ ಜಾಗಗಳೆಲ್ಲ ಬೇರೆಯವ್ರು ಬಂದಿದ್ದಾರೆ ಈಗಾಗಲೇ. ಇವರು ಬಿಟ್ಟುಬಿಟ್ರೆ ಯಾರು ಇಲ್ದಾಗತ್ತೆ, ಯಾರೋ ಬಂದು ಇಟ್ಕೊಟ್ರು. ಆ ಥರ ಆಗಿರೋದು. ಅದು ಅವ್ರೇನು ಮಾಡಿದ್ರು ಆಮೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಮೂರು ಜನ ಒಟ್ಟಿಗೆ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳಿ. ತುಂಬ ನಮ್ಮ ಕೈ ಬಿಟ್ಟು ಹೋಗಿದೆ ಇತ್ತೀಚಿನ ದಿವಸಗಳಲ್ಲಿ. ಒಳ್ಳೊಳ್ಳೆ ಅನೇಕ ದೇವಸ್ಥಾನಗಳೆಲ್ಲ ಇದು ಬರುತ್ತೆ. ಒಂದು ಕುಂಭಕೋಣದಲ್ಲಿ ನಾವು ಶಾರಂಗಪಾಡಿ ಈ ಕಡೆ ಭುವನೇಶ್ವರ ಬರಬೇಕಾದ್ರೆ ಒಂದು ಕಡೆ ಬಂದಾಗ ಒಂದು ಪ್ರಾಣದೇವರಿದ್ದಾರೆ. ರಾಯರು ಪ್ರತಿನಿತ್ಯ ಕಾವೇರಿ ಸ್ನಾನ ಮಾಡ್ಕೊಂಡು ಮಠಕ್ಕೆ ಹೋಗಬೇಕಾದ್ರೆ ಆ ಪ್ರಾಣದೇವನ ಸ್ತೋತ್ರ ಮಾಡಿ ಹೋಗ್ತಿದ್ರು ಅಂತ ರಾಘವೇಂದ್ರಲ್ಲಿ ಬರೀತಾರೆ. ಆ ಸ್ತೋತ್ರ ಮಾಡೋಕ್ಕೆ ಅವದೇ ಒಂದು ಸ್ತೋತ್ರ ಬರೆದಿದ್ದರು, ಹನುಮತ್ ಭುಜಂಗ ಪ್ರಯಾತ ಸ್ತೋತ್ರ ಅಂತ ಬರೆದಿದ್ದರು. ಅದನ್ನು ಹೇಳ್ಕೊಂಡು ಹೋಗ್ತಾಯಿದ್ರು ಅಂತ ಬರೀತಾರೆ. ಆ ಸ್ತೋತ್ರನೂ ಸಿಕ್ಕಿಲ್ಲ ಇವತ್ತು. ಇವತ್ತಲ್ಲಿ ಬಹಾದ್ದು ಅರ್ಚಕರೇ ಇಲ್ಲ. ಅಲ್ಲಿ ಹೋಗಿ ತುಂಬ ಪ್ರಯತ್ನ ಪಟ್ಟಲ್ಲಿ ಹುಡುಕಿದಾಗ ಅವ್ರು ಹೇಳಿದರು, ಇಷ್ಟು ದಿವಸ ವೈಷ್ಣವರು ಬರ್ತಿದ್ರು, ಈಗ ಶ್ರೀವೈಷ್ಣವರು ಬರ್ತಿದ್ರು, ನಮ್ಮವ್ರು ಇಲ್ಲೇ ಇಲ್ಲ ಅಂತ ಹೇಳಿ ಗೊತ್ತಾಯ್ತು. ಅದು ಶುದ್ಧ ರಾಯರು ನಮಸ್ಕಾರ ಮಾಡ್ತಿದ್ದ ಜಾಗ ಅದು, ಕೈ ಬಿಟ್ಟು ಹೋಗಿದೆ. ಅದರಿಂದ ಆ ಲೆಕ್ಕಕ್ಕೋಸ್ಕರ ಮಾಡ್ತಾರೆ ಹೊರತು ಅದ್ರ ಬೇಸಿಸ್ ಮೇಲೆ ಮಾಡಕ್ಕೆ ಬರೋದ್ರೆ. ಇವತ್ತೇನು ಮಾಡ್ತಾರೆ ಎಂಬುದ್ರ ಮೇಲೆ ಇವತ್ತು ಇಲ್ಲೇ ಇಲ್ಲ. ಹೇಳಿದ್ದೇನು, ಇವರು ಯಾರು ಒಪ್ಪೋದಿಲ್ಲ ಅವ್ರ ಕೈಲಿ ಪೂಜೆ ಮಾಡಿಸ್ತಾರೆ. ಯಾಕೆ ಅವ್ರು ವಿಷ್ಣುನೇ ಒಪ್ಪೋದಿಲ್ಲ ಫಸ್ಟ್ ಅವರು, ಬಟ್ ಜೀವನೋಪಾಯ ಅಷ್ಟೇ, ಪ್ರದಯಾರ್ಣವ. ಹೀಗೆಲ್ಲ ವ್ಯತ್ಯಾಸಗಳಿದೆ. ಯಾ ಪ್ರಸಂಗ ಯಾತಕ್ಕೆ ಬಂತು ಅಂದರೆ, ಮತ್ಸ್ಯಾದಿ ರೂಪಗಳಲ್ಲಿ ಮತ್ಸ್ಯ ಕೂರ್ವ ವರಾಹ ಇದೆ, ಕೂರ್ಮ ಇದೆ, ವರಾಹ ಇದೆ. ವರಾಹ ನರಸಿಂಹದೇವ್ರು ಬೇಕಾದಷ್ಟು ಇದೆ. ಅತಿ ಹೆಚ್ಚು ದೇವಸ್ಥಾನ ಸಿಗೋದು ಇದರಲ್ಲಿ ನರಸಿಂಹದೇವ್ ಸಾಲಿಗ್ರಾಮ ಸಿಗೋದು ಅದೇ ಜಾಸ್ತಿ. ಯಾರೋ ಸಾಮಾನ್ಯ ನರಸಿಂಹ ಸಾಲಿಗ್ರಾಮ ವೆರಿ ವೆರಿ ಕಾಮನ್. ಅದು ಮುಂದೆ ವರಾಹ ನರಸಿಂಹ, ಆ ವಾಮನ ಸಿಗುತ್ತೆ, ಕಂಚಿಯಲ್ಲಿ ವಾಮನ ಇದೆ ಗೊತ್ತಾಯ್ತಾ. ಆಗ ವಾಮನ ಬರ್ತೀವಿ, ತಿರುಕಲ್ಲೂರು ಸಿಗ್ತದೆ ಅಲ್ಲೊಂದಿದೆ ವಾಮನ. ಪರಶುರಾಮ, ಅದು ಪರಶುರಾಮ ಬೆಟ್ಟ ಇದೆ, ಒಂದು ಬುರ್ರಾ ಕಡೆ ಪರಶುರಾಮ ದೇವರು ಇದ್ದಾರೆ. ಪರಶುರಾಮ, ಆಮೇಲೆ ರಾಮ ವಿಕಾಸ ರಾಮದೇವರು ಇರ್ತಾರೆ. ಕೃಷ್ಣ ಇದೆ, ಆದರೆ ಬುದ್ಧ ಕಡಿಮೆ, ಬುದ್ಧ ಬಹಳ ಕಡಿಮೆ ಇರೋದು. ಪ್ರತ್ಯೇಕ ಬುದ್ಧ ದೇವಸ್ಥಾನ ಸಿಗೋದಿಲ್ಲ. ಸಿಕ್ಕರೆ ಆ ಬುದ್ಧ ನಮ್ಮ ಬುದ್ಧ ಅಲ್ಲ, ಅವ್ರದ್ದು ಬೇಕಾದ ನಮ್ಮ ಬುದ್ಧ ಅಲ್ಲ ಅಂತ. ಆಮೇಲೆ ಕಲ್ಕಿ, ಅದು ಇದರಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ದಶಾವತಾರ ಎಲ್ಲ ಕಡೆ ಹಾಕಿರ್ತಾರೆ. ಶಂಬಲ ಅಂಥೇಳಿ ಇದರಲ್ಲಿ ಉತ್ತರ ಭಾರತದ ಹತ್ರ ಮಧುರಾದ ಇನ್ಬಿಟ್ಟು ಒಂದು ಕಡೆ ಬರ್ತದೆ. ಅಲ್ಲಿ ಕಲ್ಕಿ ಅವತಾರ ಮಾಡ್ತಾರೆ ಅಂತ ಬುದ್ಧ ಹೇಳ್ತಾರೆ ಅಷ್ಟೇ. ದೇವಸ್ಥಾನ ಅಂತಾರೆ ಇಲ್ಲ ಹೋದ್ರೂ ಕೂಡ ಆಗಿದೆ ಅಷ್ಟೇ ಹೊರತು ಇದೆಲ್ಲ ಸಿಗೋದಿಲ್ಲ. ಕೇ ಯಾರು ಹೇಳಿದ್ರು ಶಂಬಲ? ಶಂಬಲ ಅಲ್ಲಿರೋದು ಮೊರಾದಾಬಾದ್. ನಾವು ಮಧುರಾದಿಂದ ಹರಿದ್ವಾರಕ್ಕೆ ಆ ರೂಟಲ್ಲಿ ಬೇಕಾದ್ರೆ ಹೋಗ್ಬೋದು. ವಯಾ ನಾವು ಇದಕ್ಕೆ ಶಂಬಲ್ಗೆ ಹೋಗ್ಬೋದು, ಶಂಬಲ್ಪುರ ಅಂತಲೇ ಕರೆಯೋದು. ಅದು ಫಸ್ಟ ಹೇಳಿಬಿಟ್ಟಿದ್ದಾರೆ, ಇಲ್ಲಿ ಡೀಟೇಲ್ಸ್ ಎಲ್ಲ ಹೇಳಿಬಿಟ್ಟಿದ್ದಾರೆ. ಅದರಿಂದ ಕೇರಳ ಅಲ್ಲೇ ಅಲ್ಲ, ತಪ್ಪದು. ಇದಿಷ್ಟು ಯಾತಕ್ಕೆ ಹೇಳಿದರು ಅಂದರೆ, ಇದು ಸಾಮಾನ್ಯ ಜನರಲ್ಲಾಗಿ ವಿಷ್ಣು ರೂಪಕ್ಕೆ ಹೇಳ್ತಾ ಇದ್ದಾರೆ. ಉಳಿದಕ್ಕೆಲ್ಲ ಮಂತ್ರಗಳಿದೆ, ಅದು ತಕ್ಕಂತೆ ಮಾಡಬೇಕು ಅಂತ ಅರ್ಥ ಅಂತ ಹೇಳಿದರು. ದುರ್ಗಾ ಶಿವ ಸ್ಕಂದ ಸೂರ್ಯ ವಿನಾಯಕ ಮುಖಾನಪಿ ಸ್ಥ ಸ್ಥಾಪಯೇ ದುಕ್ತ ಭಾರ್ಗೇಡ ತತ್ತನ್ ಮಂತ್ರೈಹಿ ಸ್ಮರ. ಮುಖ್ಯವಾಗಿ ತಂತ್ರಸಾರದಲ್ಲಿ ಹೇಳಿದ ವಿಷಯ ಬಂದಿರೋ ಯಾರು ಪ್ರತಿಷ್ಠಾಪನೆ? ವಿಷ್ಣು ಪ್ರತಿಷ್ಠಾಪನೆ, ಸರ್ವೋತ್ತಮರ ಪ್ರತಿಷ್ಠಾಪನೆ ಇದ್ದ. ಉಳಿದವ್ರ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ದುರ್ಗಾ, ಶಿವ, ಸ್ಕಂದ, ಸೂರ್ಯ, ವಿನಾಯಕ, ಮುಖಾನಪಿ, ಬೇರೆ ದೇವರ ಸೇವೆ ಪ್ರತಿಷ್ಠಾಪನೆ ಮಾಡಬಹುದು. ದುರ್ಗಾ, ಶಿವ, ಸ್ಕಂದ, ಸೂರ್ಯ, ವಿನಾಯಕ, ತಮಾಷೆ ನೋಡಿ ಯಾರಿವರು? ದುರ್ಗಾ ಶಾಕ್ತ ಮತ, ಶಿವ ಶೈವ ಮತ, ಸ್ಕಂದ ಸ್ಕಂದ ಮತ, ಸೂರ್ಯ ಸೌರಮತ, ವಿನಾಯಕ ಗಣಪತರು. ವೈಷ್ಣವರು ಪೂಜೆ ಮಾಡಬೇಕಾದ್ರೆ ಇದು ಟೆಕ್ನಿಕಲ್ ಬೇರೆ, ಶಾಸ್ತ್ರೀಯ ಬೇರೆ, ಇವೆಲ್ಲ ಕೂಡ ನಮ್ಮಲ್ಲೇನೋ ಎಲ್ಲ ಗ್ರಾಹ್ಯ ಇದೆ. ಅವ್ರ ಪ್ರಕಾರ ಹಾಗಲ್ಲ, ವಿನಾಯಕ ಸರ್ವೋತ್ತಮ, ಅವ್ರ ಪ್ರಕಾರ ಸೂರ್ಯ ಸರ್ವೋತ್ತಮ, ಆ ರೀತಿ ಮಾಡಲೇಬಾರದು. ಇವರು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಸ್ಥಾಪಯೇ ದುಕ್ತ ಭಾರ್ಗೇಡ ತತ್ತನ್ ಮಂತ್ರೈಹಿ ಸ್ಮರಣಧರಿ. ಆಯಾ ಮಂತ್ರಗಳು ಮುಖ್ಯವಾಗಿ ದೇವರನ್ನೇ ಸ್ಮರಣೆ ಮಾಡ್ತಾ ಎಲ್ಲ ವಿಷ್ಣು ಮಂತ್ರಗಳೇ, ವಿಷ್ಣು ಮಂತ್ರ ಪ್ರಧಾನ ಮಾಡಿಕೊಂಡು ಅನಂತರ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕೆ ಹೊರತು ಪ್ರತ್ಯೇಕ ಪ್ರತಿಷ್ಠೆ ವಿಷ್ಣುವಿನ ಪ್ರತ್ಯೇಕ ಮಾಡೋಕ್ಕೆ ಬರುತ್ತೆ. ಮಹಾಲಕ್ಷ್ಮಿಯಿಂದ ಶುರುವು, ಪ್ರತ್ಯೇಕ ಮಾಡೋಹಾಗಿಲ್ಲ. ಏನಿರಬೇಕು ಜೊತೆಗೆ? ವಿಷ್ಣುವರ ಸಂತಾನ ಇಟ್ಕೊಂಡೆ ಅವ್ರ ಪರಿವಾರ ಅಂತ ಮಾಡಬೇಕೆ ಹೊರತು ಪ್ರತ್ಯೇಕ ಮಾಡಿದರೆ ಎಂದೂ ಕೂಡ ಅದು ಲೋಕಕ್ಕೆ ಕಲ್ಯಾಣ ಉಂಟು ಮಾಡೋದೇ ಇಲ್ಲ ಅಂತೇಳಿ. ತುಂಬ ಮುಖ್ಯ. ಗೋಲಕ ದ್ವಿತ ಎಂ ವಿಷ್ಣು, ಅದು ಹೇಗೆ ಅಂದರೆ ಹೇಳ್ತಾರೆ, ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಪ್ರತಿಷ್ಠಾಪನೆ ದುರ್ಗಾ ಅಂತೀರಿ, ವಿಷ್ಣು ಸ್ಮರಣೆ ಮಾಡಬೇಕು ಅಂತೀರಿ, ಹೇಗೆ ಮಾಡಬೇಕು ಅಂದರೆ ಡೀಟೇಲ್ಸ್. ಗೋಲಕ ದ್ವಿತ ಎಂ ವಿಷ್ಣೋ ತ್ರಿತ ಎಂ ವಾ ಪ್ರಕೀರ್ತಿತಂ ಅದ್ಯದೇವ ಪ್ರತಿಷ್ಠಾಸು ತದಂತ ಚಿಂತೆಯೇ ಧರಿಂ. ಸೂತ್ರ ಗೋಲಕ ದ್ವಿತ ಎಂ ವಿಷ್ಣೋ ತ್ರಿತ, ಎರಡು ಗೋಲಕ ಅಥವಾ ಮೂರು ಗೋಲಕ ಆದರೆ ವಿಷ್ಣು ಪ್ರತಿಷ್ಠಾಪನೆ. ಅದ್ಯದೇವತಾ ಪ್ರತಿಷ್ಠಾಸು ಅದ್ಯದೇವ ಪ್ರತಿಷ್ಠಾಸು ತದಂತಹ ಚಿಂತೆಯೇ ಧರಿ. ದೇವರು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅವು ವಿಷ್ಣು ಪ್ರತಿಷ್ಠಾಪ ಹಾಗೆ ಬಿಡದವ್ರು ಮಾಡಬೇಕಾದ್ರೆ ಅಂತರ್ಯಾಮಿ ಇಲ್ಲದೆ ಮಾಡ್ಲಿಕ್ಕೆ ಹೋಗಲೇಬಾರದು. ಅದು ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ನಡು ಧ್ಯಾಯೇ ತೇಜೋವೈ ಪುನಃ ಪ್ರತಿಮಾಂ ಪ್ರತಿಮಾಂತಸ್ಥಾಂ ತನ್ಮಧ್ಯೆ ಪರಬೊಂಬಪುಹು ಇತ್ಯಾದಿನ ವಿಷ್ಣು ಪ್ರತಿಭಾಸು ಗೋಲಕ ದ್ವಿತಯ ಮುಕ್ತ. ಗೋಲಕ ದ್ವಿತಯ ಅಂದ್ರೇನು? ಪ್ರತಿಭಾಯಿ ಕಂ ಲಕ್ಷ್ಮೀರೂಪಮುಚ್ಯತೆ ಕಂ ವಾ ವಾಯುರೂಪಂ ಅಥವಾ ದ್ವಯಮಿ ರಾಜ್ಯ. ಸರಿಯಾಗಿ ನಾವು ಗಮನಿಸ್ಬೇಕಾದ್ರೆ ಪ್ರತಿಭಾ ಒಳಗೆ ತೇಜೋರೂಪ ವಿಷ್ಣು ಅಂತ ಕೇಳಿದ್ರು. ತೇಜರೂಪ ಅಂಬದೇನು ವಿಷ್ಣುವೋ ಪ್ರಶ್ನೆ. ವಿಷ್ಣು ಅಂದರೆ ಯಾರು? ತೇಜೋಭಾರಿ ಮಹಾಲಕ್ಷ್ಮಿ, ಪ್ರತಿಭಾ ಒಳ ಮಹಾಲಕ್ಷ್ಮಿ ನಾರಾಯಣ ಈ ಕ್ರಮನೋ, ಅಥವಾ ಪ್ರತಿಭಾ ಒಳಗೆ ವಾಯುದೇವರು ಅನಂತರ ನಾರಾಯಣ ಅಂತ ಒಂದು ಕ್ರಮನೋ ಅಂತ ಪ್ರಶ್ನೆ. ತೇಜಸ್ಸಿನಿಂದ ಯಾರು ವಿವಕ್ಷಿತ? ತೇಜೋಮೂರ್ತಿ ಅಂದರೆ ಯಾರು? ನಾರಾಯಣ ಫೈನಲ್ಲು. ಆದರೆ ಅಧಿಷ್ಠಾನ ತೇಜೋ ಅಧಿಷ್ಠಾನ ಯಾರು? ಮಹಾಲಕ್ಷ್ಮಿಯರು ವಾಯುದೇವರು ಅಂತ ಪ್ರಶ್ನೆ. ಸರ್ವತ್ರ ವಿಶಿಷ್ಟ ಪ್ರತಿಭಾ ವಾಯುರೇವೇತಿ ವಚನ ವಿರೋಧ. ಅಲ್ಲಪ್ಪ ಲಕ್ಷ್ಮೀ ಕೇಳೋ ಸರಿಯೇ, ವಾಯುದೇವರು ಯಾತಕ್ಕೆ ಕರ್ಕೊಟ್ರಿ ಅಂದರೆ ವಿಷ್ಣು ಪ್ರತಿಭಾ ಫಸ್ಟ್ ಆಗೋದು ವಾಯುದೇವರೇ. ಉಪನಿಷತ್ ಬಂದಿದೆ ಆಗಲೇ, ಪ್ರಥಮಾತ್ಮನ ಪ್ರಥಮ ಪ್ರತಿಷ್ಠಾನ ಯಾರು ಅಂದರೆ ವಾಯುದೇವರು. ಅದಕ್ಕೇ ವಾಯುವು ಮುಖ್ಯ ಧ್ಯೇಯ ಅಂತ ಭಾಗವತ ಹೇಳಿದೆ. ಅವರು ಬಿಟ್ಟು ಉಪಾಸನೆ ಮಾಡಾಗಿಲ್ಲ ಅಂತೇಳಿ. ನ ದ್ವಿತೀಯ ಲಕ್ಷ್ಮ್ಯಾ ಸಾಕ್ಷಾಧಿಷ್ಠಾನತ್ವೋಕ್ತಿ ವಿರೋಧ. ಲಕ್ಷ್ಮೀ ಸಾಕ್ಷಾಧಿಷ್ಠಾನ ವಾಯುದೇವರು ಹಾಗಿದ್ದರೆ ಅವಾಗೇನಾಯಿತು? ಮೂರಾಗಬೇಕಾಗ ಎರಡಾಗಬಾರ್ದು, ಎರಡೊತ್ತು ಹೇಗೆ ಹೇಳಿದಿರಿ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ತೇಜೋಭಯಿ ಬಿತ್ತೇಕವಚನಾತ್ ಇತ್ಯಾಶಂಕಾಂ ಪರಿಹರನ್ ಅದ್ಯ ದೇವತಾ ಪ್ರತಿಷ್ಠಾ ಸುಮುಕ್ತ ನ್ಯಾಯಮೇವ ವಿಕಲ್ಪೇರ ಅತಿ ದಿಶತಿ ಗೋಲಕೇತಿ. ಅದಕ್ಕೆ ಅರ್ಥ ಏನು ಅಂದರೆ, ವಿಷ್ಣೋ ಪ್ರತಿಭಾಸು ಗೋಲಕ ದ್ವಿತಯಂ ತ್ರಿತಯಂ ವಾ ಶಾಸ್ತ್ರೇ ಕೀರ್ತಿತ ವಿವಕ್ಷಾಭೇದೇನ ಅಥವಾ ನ ವಿರೋಧ ಇತಿ ಶೇಷ. ಎರಡು ಗೋಲಕ ಅಂತ ಹೇಳಿದರೂ ಸರಿ, ಮೂರು ಗೋಲಕ ಅಂತ ಹೇಳಿದರೂ ಸರಿ, ಅನುಸಂಧಾನದ ಮೇಲೆ ಇದು ವಿರೋಧದ ಪ್ರಶ್ನೆ ಇಲ್ಲ. ಅಲ್ಲಿ ಪ್ರತಿಭಾ ಒಂದು ಸಂಶಯ ಇಲ್ಲ, ಒಳಗೆ ತೇಜರೂಪ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡ್ರೆ ಎರಡು ಗೋಲಕ ಆಯಿತು. ಪ್ರತಿಭಾ ವಾಯುದೇವರು, ಅಲ್ಲಿ ಮಹಾಲಕ್ಷ್ಮಿ ನಾರಾಯಣ ಅಂತ ಮೂರು ಗೋಲಕ ಆಯಿತು. ಆ ರೀತಿ ಎರಡಕ್ಕೂ ವಿರೋಧ ಇಲ್ಲ, ಅನುಸಂಧಾನ ಒಟ್ಟು ಮೂರನ್ನು ಬಿಡದೇ ಇಲ್ಲ. ಪ್ರತ್ಯೇಕ ಮಾಡಿಕೊಂಡು ಹೇಳಿದರೆ ಮೂರು, ಇಲ್ಲ ಅಂದರೆ ಕಲಸದಲ್ಲಿ ಬರ್ತಲ್ಲ, ಏಳು ಕಲಸ ಐದು ಕಲಸ ಅಂತ ಹೇಳಿದಾಗೆ ಆ ರೀತಿ ಹೇಳಿದ. ಇದ ಮಾತ್ರ ಆಕೂತ, ಆಕೂತ ಅಂದರೆ ಭಾವ. ಇದು ಭಾವ ಎಷ್ಟು, ಏನು ಭಾವ? ಪ್ರತಿಭಾಯಾಂ ವಾಯು ತೇಜೋಭಯ ಪ್ರತಿಮಾಕಾರೇಣ ವರ್ತತೆ. ಈ ರೀತಿ ಅನುಸಂಧಾನ, ಪ್ರತಿಮೆ ಇದೆ ಒಳಗೆ ತೇಜೋರೂಪ ಇದೆ, ಆದರೆ ವಾಯುದೇವರಿದ್ದಾರೆ ಪ್ರತಿಮಾಕಾರದಲ್ಲೇ ಇದ್ದಾರೆ. ತತ್ರಾಪಿ ಲಕ್ಷ್ಮೀ ಪ್ರತಿಭಾಕಾರೇಣ ವರ್ತತೆ. ಮಹಾಲಕ್ಷ್ಮಿ ಕೂಡ ಪ್ರತಿಭಾ ರೂಪದಲ್ಲಿದ್ದಾರೆ. ಏವಂ ಪ್ರತಿಭಾ ವಾಯುರ್ಲಕ್ಷ್ಮೀಶ್ಚೇತಿ ಪ್ರತಿಭಾತ್ರಯಂ. ಏನಾಯ್ತೀಗ ಮೂರು ತ್ರಯ ಪ್ರತಿಭೆಗಳಾಯ್ತು. ಪ್ರತಿಭಾ ತ್ರಯಂ, ಪ್ರತಿಭಾ ವಾಯು ಲಕ್ಷ್ಮಿ ಅಂತೇಳಿ ಏನಾಯ್ತು ಅಲ್ಲಿಗೆ. ರೇ ನಮಸ್ಕಾರ ಮಾಡಬೇಕಾದ್ರೂ ಕೂಡ ಆ ಚಿಂತನೆ ಇರಬೇಕು. ರಾಯರ ವೃಂದಾವನ ನಮಸ್ಕಾರ ಮಾಡ್ತೇನೆ ಈಗ. ಮೊದಲು ಯಾವುದು ವೃಂದಾವನ ಅಧಿಷ್ಠಾನ, ಅದರೊಳಗೆ ಏನು ಮಾಡಬೇಕೀಗ ಗೋಲಕ ತ್ರಯ ಚಿಂತನೆ ಅಂತೇಳಿ. ಅವರಿಗೆ ದೊಡ್ಡವರು ಕಡಿಮೆಯವ್ರ ಪ್ರತಿಭಾಗ ಸಂಭವ ಇಲ್ಲೇ ಇಲ್ಲ. ಏನಾಗಬೇಕಲ್ಲೀಗ ಅತಿ ಕಡಿಮೆ ಅಂದರೆ ವಾಯುದೇವರ ಚಿಂತನೆ ಮಾಡಲೇಬೇಕು, ಇಲ್ಲದೇ ಮಧ್ವಾಂತರ್ಗತ ಆಗೋದೇ ಇಲ್ಲ. ಅಲ್ಲಿ ಲಕ್ಷ್ಮೀನಾರಾಯಣ ಅದು ಮಿನಿಮಮ್ ಅಷ್ಟು ಮಾಡಲೇಬೇಕು. ಇನ್ನು ಹೆಚ್ಚು ಮಾಡೋದು ಶಾಸ್ತ್ರೀಯ ಮಾಡೋದಾದರೆ ಅವ್ರು ಬದ್ಧವರೆಲ್ಲ ತೊಗೋಬೇಕು. ತೊಗೊಂಡ್ರೆ ಆಗೋದೇ ಇಲ್ಲ ಅಂದರೆ ಏನು ಮಾಡಬೇಕಾಗ ಮಿನಿಮಮ್ ಮಾಡೋದು. ಈ ಪಿತೃಕಾರ್ಯ ಅಂತೇಳಿ ಎಷ್ಟು ಜನಕ್ಕೆ ಮಾಡ್ತಾರೆ? ಮೂರು ಜನಕ್ಕೆ ಎಲ್ಲರೂ ಮಾಡ್ತಾ ಕೂತ್ಕೊಂಡ್ರೆ ಮೂರು ಜನಕ್ಕೆ ಮಾಡೋದೇ ಗತಿ ಇಲ್ಲ. ಅಷ್ಟು ಜನಕ್ಕೆ ಹೋದರೆ ಯಾರು ಮಾಡ್ತಾರೇ ಇರಲಿಲ್ಲ. ಸೊ ಅದಕ್ಕೆ ವಿಭಾಂಸದಲ್ಲಿ ನ್ಯಾಯ ಕಪಿಜಲಾಧಿಕರಣ ಅಂತ ಓದ್ ಬರುತ್ತೆ. ಕಪಿಜಲ ಅಂತ ಹೇಳಿದರೆ ಎಷ್ಟು ಕಪಿಗಳು ಬೇಕು ಅಂತ ಪ್ರಶ್ನೆ ಈಗ. ಅದಕ್ಕೆ ಬಹುಚರ ಇದ್ದರೆ ಸಾಕು ಅಂತಿದೆ. ಬಹುಚರ ಇರಬೇಕು. ಸಂಸ್ಕೃತ ಬಹುಚರಕ್ಕೆ ಎಷ್ಟಿರಬೇಕು? ಮೂರು ಇರಬೇಕು. ಕನ್ನಡದಲ್ಲಿ ಬಹುಚರಕ್ಕಾದರೆ ಎರಡು ಸಾಕು. ಸಂಸ್ಕೃತ ಮೂರು ಇರೋದರಿಂದ ಮೂರು ಅಂತ ತಿಳ್ಕೊಳ್ಳಿ. ಆ ನ್ಯಾಯ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಪಿತೃಕಾರ್ಯ ಹಾಗೆ ಬಂದಿದೆ. ಪಿತೃಕಾರ್ಯ ಯಾವ ಕಪಿಜಲ ಅಧಿಕರಣ ನ್ಯಾಯನೇ ಪಿತೃಕಾರ್ಯದಲ್ಲಿ ಬಂದಿರೋದು. ಅಷ್ಟು ಪಿತೃಗಳಿಗೆ ಭಾಳಕ್ಕೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲು ಭಾಳಕ್ಕೆ ಬರೋದೇ ಇಲ್ಲ. ಅದರಿಂದಾಗಿಯೇ ಮೂರು ಇಟ್ಕೊಂಡ್ರೆ ಆಯ್ತು. ಆ ಮೂರು ಕಾಬರಿ ಎಲ್ರಿಗೂ ಬಂದಾಗ ಲೆಕ್ಕ, ಮೂರು ಮಾಡಿದರೆ ಎಲ್ಲರಿಗೂ ಬಂದಾಗ ಲೆಕ್ಕ. ಇದೇ ರೀತಿಯಲ್ಲಿ ಇಲ್ಲೂ ಕೂಡ ಗೋಲಕ ತ್ರಯ ಚಿಂತನೆ ಮಾಡಿದರೆ ಸಾಕು ಅಂತ ಅರ್ಥ. ಹಾಂ, ಹೇಳಿದ್ದಲ್ಲ ಎಷ್ಟು ಬೇಕಾದ್ರೂ ಎಕ್ಸ್ಪ್ಲೈನ್ ಮಾಡ್ಕೋಬೋದು. ಇವತ್ತಲ್ಲಿ ಇಷ್ಟು ಉಪಸಂಹಾರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಇದ್ರವ್ರು ನಮಸ್ಕಾರ ಮಾಡಬಾರ್ದು, ಅಷ್ಟು ಗಾಬರಿ ಆಗಿಬಿಡುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದರೆ ಸಾಕು. ಏವಂ ಪ್ರತಿಭಾ ವಾಯುರ್ಲಕ್ಷ್ಮೀ ಶ್ಚೇತಿ ಪ್ರತಿಭಾತ್ರಯಂ. ಊಟ ಕೂತಿದ್ದೀರೀಗ, ಯಾರೋ ನೀರು ಹಾಕಿದ್ರು ಏನ ಬಡಿಸಿದ್ರು, ಅಭಿಮಾನಿ ರೂಪ, ಆ ದೇವತಾ ರೂಪ, ಒಳಗೆ ಅಂತರ್ಗತ ಭಾರತೀಯರ ಬಡ, ಆಮೇಲೆ ನಾರಾಯಣ, ಇಷ್ಟೆಲ್ಲ ಬಡ. ಮತ್ತು ಊಟ ಮಾಡಲಿಕ್ಕೆ ಆಗಲ್ಲ ನಿಮ್ಮ ಕೈಲಿ. ಯಾಕೆ ಏನಾಗ್ತದೆ ಅಲ್ಲಿಗೆ? ಇದು ಅವಾದ ವೇದಾಶ್ಚರ ಇರ್ತಾರೆ. ಬಟ್ ಕಾಬರಿ ಅನುಸಂಧಾನ ಹೇಗೆ ಬರಬೇಕು? ಯುಗಪತ್ ಹೇಳಿದ್ದಾರೆ. ಸೈಬಿಟ್ಟು ತಕ್ಷಣ ಎಷ್ಟು ಬರುತ್ತೋ ಅಷ್ಟು ಮಾಡೋದ್ರಲ್ಲಿ ನಿಮ್ಮ ಕೆಪಾಸಿಟಿ ಇರಬೇಕು. ತಕ್ಷಣ ಎಷ್ಟು ಬರುತ್ತೋ ಅಷ್ಟು ನೋಡೋಕ್ಕಾಗೋದಿಲ್ಲ. ಬೋಲ್ನವ್ರು ಮಾಡ್ತಾ ಇದ್ದಾರೆ ಅವನೇ. ಅವನು ಯಾರು, ಅವನ ಹೆಸರು ಯಾರು, ಕೈ ಹಾಕಿ ನೋಡ್ತಾ ಕೂತ್ಕೊಂಡ್ರೆ ಒಟ್ಟಾಗೋಗ್ಬಿಡ್ತಾರೆ. ಅಷ್ಟಲ್ಲ, ಸಾಮಾನ್ಯ ಆಕಾರ ಉಳಿದಲ್ಲ ನೋಡೋಕೆ ಹೋಗೋದಿಲ್ಲ ಅವನು. ಎಷ್ಟು ಬೇಕು ಅವನೀಗ? ಬಾಲ್ ಎಸಿತಾರೆ, ಅವ್ರು ಎಸಿತಾರೆ, ಅವ್ರು ಎಸೆಯೋದಾದ್ರಿಂದ ಅವ್ರು ಎಂಥವ್ರು ಬಾಲ್ ಹೇಗೆ ಬರುತ್ತೆ? ಎಲ್ಲ ಮಾಡೋಕ್ಕೆ ಸಾಮರ್ಥ್ಯ ಇದ್ದವ್ರು ಮಾಡ್ಕೊಂಡು ಹೋಗಲಿ. ಬಟ್ ಅಷ್ಟು ಮಾತ್ರ ಮಿನಿಮಮ್ ಮಾಡಬೇಕು. ಇಲ್ಲದ್ರೆ ಬ್ಯಾಟ್ ಮಾಡೋಕ್ಕೆ ಬರೋದಿಲ್ಲ. ಅತಿ ಹೆಚ್ಚು ಮಾಡಿದ್ರೂ ಬರೋದಿಲ್ಲ, ಅತಿ ಕಡಿಮೆ ಮಾಡಿದ್ರೂ ಬರೋದಿಲ್ಲ. ಆ ರೀತಿಯಲ್ಲಿ ಚಿಂತನೆ ಮಾಡಬೇಕು. ಅದು ಹೇಳ್ತಾರೆ ಈಗ ಪ್ರತಿಭಾಯಾ ಅವಿವಕ್ಷಾಯ ಅಂತೂ ಗೋಲಕ ದ್ವಯಂ. ಇಲ್ಲಿ ಯಾತಕ್ಕೆ ಎರಡು ಮೂರು ಬಂತು ಅಂದರೆ ಕೆಲವು ಕಡೆಗೆ ಪ್ರತಿಭಾ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ಪ್ರತಿಭಾ ಹೇಗೋ ಇರೋದ್ರಿಂದ ಅಂಡರ್ಸ್ಟುಡ್ ಆಬ್ವಿಯಸ್ ಇದ್ದಾಗ. ಸೊ ನೆಕ್ಸ್ಟ್ ಎಷ್ಟು ನಿಮಗೀಗ? ಎರಡು ಅಷ್ಟೇ. ಪ್ರತಿಭಾನ ಇಟ್ಕೊಂಡಾಗ ಮೂರು. ಪ್ರತಿಭಾನ ಇಟ್ಕೊಂಡಾಗ ಪ್ರತಿಭಾ ವಾಯುದೇವರು ಲಕ್ಷ್ಮಿ, ಪ್ರತಿಭಾನ ಬಿಟ್ಟಾಗ ಎರಡೇ ಯಾರು ವಾಯುಲಕ್ಷ್ಮಿ ಅಷ್ಟೆ. ಆದ್ದರಿಂದ ಎರಡಕ್ಕೆ ಸಮನ್ವಯ ಮಾಡಿದರು. ಇದೇನೇ ಎರಡೂ ಆಗುತ್ತೆ ಅಂತ ಹೇಳಿದ್ರಲ್ಲ, ಎರಡು ಹೇಗಾಗತ್ತೆ ಅಂತ ತೋರಿಸ್ಕೊಟ್ರ. ದೇವಾರಾಮ್ ಏವ ವಂದೇಶಾಂ ದೇವಾರಾಮ್ ದುರ್ಗಾ ಶಿವಾದೀನಾಂ ಪ್ರತಿಮಾಸ್ವಪಿ ತೇಜೋಭಯ ರೂಪ ಗೋಲಕ ಯೋಹು ಐಕ್ಯ ವಿವಕ್ಷಾಯಂತೂ ಗೋಲಕತ್ರಯಂ. ಅಲ್ಲೂ ಹಾಗೇನೆ. ಅಲ್ಲೂ ಕೂಡ ಏನೋ, ಮೊದಲು ದುರ್ಗಾ ಪ್ರತಿಮಾ, ಒಳಗೆ ತೇಜೋಮೂರ್ತಿ, ಗೊತ್ತಾಯ್ತಾ? ಬುಡದೆಲ್ಲ ಸೇರಿ ಒಂದು ಯೂನಿಟ್, ವಾಯು ಲಕ್ಷ್ಮಿ ನಾರಾಯಣ ಒಂದು ಯೂನಿಟ್. ಅವಾಗ ಗೋಲಕತ್ರಯ, ಅಲ್ಲೂ ಕೂಡ ಗೋಲಕತ್ರಯ ಆಯಿತು, ಗೊತ್ತಾಯ್ತಾ? ಅಲ್ಲೂ ಗೋಲಕ್ ಪಡೋದು. ಪ್ರತಿಭಾ ತೇಜರೂಪ, ತೇಜರೂಪದಲ್ಲಿ ಫಸ್ಟ್ ಅವರು ಹುಡುಗರೆಲ್ಲ ಒಂದು ಗುಂಪು. ಸೊ ಮೂರಾಯ್ತು ಅವರಿಗೂ ಕೂಡ. ಅದು ಬಿಟ್ಬಿಟ್ರೆ ಎರಡಾಯ್ತು. ಮತ್ತೆ ಪ್ರತಿಭಾ ಬಿಟ್ಬಿಡೋದಾದರೆ ಎರಡಾಯ್ತು. ಈ ಕ್ರಮದಲ್ಲಿ ಮಾಡಿ ಬರೀ ನಾವು ವೃಂದಾವನ ನಮಸ್ಕಾರ ಏನಾಗುತ್ತೆ ಅಂದರೆ ಜಡ ಪದಾರ್ಥ ಅದು. ನೀವು ಟೇಬಲ್ನ ಸೇರಿ ನಮಸ್ಕಾರ ಮಾಡಿದಾಗುತ್ತೆ ಅಷ್ಟೇ. ಏನಿರಬೇಕು ಅಲ್ಲಿ? ಸನ್ನಿಧಾನ ಇರಬೇಕು. ಆ ಸನ್ನಿಧಾನ ಇರಬೇಕಾದ್ರೆ ಆ ಗೋಲಕತ್ರೆ ನಮಸ್ಕಾರ ಮಾಡಬೇಕಾದ್ರೂ ಕೂಡ ಈ ಅನುಸಂಧಾನ ಇಲ್ಲದೆ ಹೋದರೆ ಜೀವ ಜಡ ಭೇದ ಅನುಸಂಧಾನ ಮಾಡಿಲ್ಲ ಅಂತ ಅರ್ಥ ಆಗಿಬಿಡೋದು. ಜಡಕ್ಕೆ ನಮಸ್ಕಾರ ಮಾಡಿದರೆ ಅದನ್ನೇ ಜೀವ ಅಂತ ತಿಳ್ಕೊಂಡ್ರೆ ಪಂಚಭೇದದಲ್ಲಿ ಒಂದು ಭೇದ ಗಾನ್, ಗೊತ್ತಾಯ್ತಾ? ಅಂತರ್ಗತ ಅಂತ ಹೇಳಲೇಬೇಕು, ವೃಂದಾವನ ಅಂತರ್ಗತ. ಅದಕ್ಕೆ ರಂಗೋತ್ತರಂಗ ತರಂಗ ಸಂಗಳಕರ ಸೈತುಂಗ ಭದ್ರಾತಟೆ ಪ್ರತ್ಯರ್ಥಿ ದ್ವಿಜಪುಂಗವಾಲಯದ ಸನ್ ಮಂತ್ರಾಲಯ ಆಖ್ಯಾಪುರೇ ನವೇಂದ್ರೋಪಲ ನೀಲಭವ್ಯಕರ ಸದ್ ವೃಂದಾವನಾಂತರ್ಗತ. ಮಂಗಳಾಷ್ಟಕದಲ್ಲಿ ವೃಂದಾವನ ಅಂತ ಹೇಳಲಿಲ್ಲ, ವೃಂದಾವನ ಅಂತರ್ಗತ. ಮನೆಯೊಳಗೆ ಅಂತ ಕೇಳ್ತಾರೆ, ಮನೇನ ಅಂತ ಕೇಳೋದಿಲ್ಲ. ಮನೆಯೊಳಗೆ ಹೇಗೋ ವೃಂದಾವನವೇ ಮನೆ, ವೃಂದಾವನವೇ ಬಂದಿರವಾಗಿ ಇಂದಿರೇ ಸೇ ತುಳಸಿ ಅಂತ ಹೇಳಬೇಕಾದ್ರೆ ವೃಂದಾವನ ಏನೋ ತುಳಸಿಗೆ ಮನೆ, ಅದು ಅಂತರ್ಗತ ಆಗಿ ಅವರು ಇರ್ತಾರೆ. ಗೋಲಕ ಅಂದ್ರೇನು? ಅಧಿಷ್ಠಾನ ಅಂತ ಅಷ್ಟೇ. ಗೋಲ. ಇವತ್ತು ಉದಾಹರಣೆ ಕಣ್ಣಿಗೂ ಇಂದ್ರಿಯಗಳಿಗೂ ಗೋಲಕ ಅಂತ ಕರೀತಾರೆ. ಐದು ಹದ ಐದು ಜ್ಞಾನೇಂದ್ರಿಯಗೂ ಏನಂತ ಕರೀತಾರೆ? ಗೋಲಕ. ಅದು ಇರೋ ಜಾಗ ಅಂತ, ಇರೋ ಜಾಗ. ಗೋಲಕ ಸಾವಡ್ಯ ಹೇಗಿರುತ್ತೆ? ಅದು ಈ ಫಾರ್ಮಲ್ಲೇ ಇರುತ್ತೆ. ಗೋಲ ದುಂಡು ಅಂತ ಹೇಳ್ತೇವಲ್ಲ, ಹಾಗೆ ಆ ಅರ್ಥದಲ್ಲಿ ಅದು ಗೋಲಕ ಹಬ್ಬ ಸರಿಯಾಗ ಎಲ್ಲದಕ್ಕೂ ಅಷ್ಟು ಕಣ್ಣಿಗೆ ಯಾತಕ್ಕೆ ಕ್ಲಿಯರ್ ಆಗಿ ಕಾಣುತ್ತಾ. ಅದರಿಂದ ಕೊನೆಗೆ ತಗೊಂಡಾಗ ಅದೇ ಆಟೆಮ್ ತಗೊಂಡಾಗ ಆಟೆಮ್ ಫಾರಮ್ ಯಾವ್ದು ಬರುತ್ತೆ ನಿಮಗೆ? ಈಗ ರೌಂಡ್ ಶೇಪಲ್ಲಿ ಬರುತ್ತೆ. ಹಾಂ, ಅಲ್ಲಿಗೆಲ್ಲಿ ಇದು ತುಂಬ ಇದೆ ಹೇಳೋದು, ಅದರೆಲ್ಲ ಹೇಳ್ತಾರೆ. ಇದೆಲ್ಲ ನಮ್ಮ ಪ್ರತಿಷ್ಠಾಪ ನಿತ್ಯ ಅನುಷ್ಠಾನದ ಸ್ಟೇಜ್ ಇದ್ದದ್ದು. ಅಭಿಷೇಕ ಮಾಡೋರು ಹಾಗೆ ಮಾಡಬೇಕು, ಪೂಜೆ ಮಾಡೋರು ಮಾಡಬೇಕು, ನಮಸ್ಕಾರ ಮಾಡೋರು ಮಾಡಬೇಕು, ಸೇವೆ ಕೊಡೋರು ಅನುಸಂಧಾನ ಇರಬೇಕು. ಆಗಲ್ಲಿ ಪೂರ್ಣ ಫಲ ಬರುತ್ತೆ, ಇಲ್ಲದವರೆ ಅದು ವೇಸ್ಟ್ ಆಗ್ಬಿಡುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತಃ ಯದವೋಚವಹಂ ತೇನ ಪ್ರಿಯತಾಂ ಕಮಲಾಲಯಃ.